ಶ್ಯಾಮಲಾ ಮಾಧವ ಇವರ ಆತ್ಮಕಥಾನಕ ಧಾರಾವಾಹಿ ನಾಳೆ ಇನ್ನೂ ಕಾದಿದೆ. ಇದರ ಅಧ್ಯಾಯ 30, ಸಾಧನಾ ಪಥದಲ್ಲಿ. ಬೆಂಗಳೂರಿನ ಕರ್ನಾಟಕ ಲೇಖಕಿಯರ ಸಂಘ 2004 ಸಂಡೂರಿನಲ್ಲಿ ಏರ್ಪಡಿಸಿದ ಲೇಖಾಲೋಕ ಸಮ್ಮೇಳನಕ್ಕೆ ನಾವು ಮುಂಬೈ ಲೇಖಕಿಯರು 4, ಡಾಕ್ಟರ್ ಸುನೀತಾ ಶೆಟ್ಟಿ, ಮಿತ್ರಾ ವೆಂಕಟರಾಜ್, ತುಳಸಿ ವೇಣುಗೋಪಾಲ್ ಹಾಗೂ ನಾನು ಆಮಂತ್ರಿತರಾಗಿ ಹೋಗಿದ್ದೆವು. 2003 ಡಾಕ್ಟರ್ ಸುನೀತಾ ಶೆಟ್ಟಿಯವರು ಮುಂಬೈ ಕನ್ನಡ ಲೇಖಕಿಯರ ಬಳಗವನ್ನು ಹುಟ್ಟುಹಾಕಿದರು. ಸೃಜನ ಎಂದು ನಾವದನ್ನು ಹೆಸರಿಸಿಕೊಂಡಿದ್ದೆವು. ಲೇಖಾಲೋಕದಲ್ಲಿ ತುಳಸಿ ವೇಣುಗೋಪಾಲ್ ಪ್ರಸ್ತುತಪಡಿಸಿದ ಆತ್ಮಕಥೆ ಚೇತೋಹಾರಿಯಾಗಿತ್ತು. ಗೀತಾ ನಾಗಭೂಷಣ, ಗಂಗಾ ಪಾದೇಕಲ್, ವಸುಮತಿ ಉಡುಪ ಮುಂತಾದ ಹಿರಿಯ ಲೇಖಕಿಯರನ್ನು ಸಿಗುವಂತಾಯಿತು. ಸಂಡೂರಿನ ಖನಿಜ ಬೆಟ್ಟಗಳ ಸರೋವರದ ಸುರಮ್ಯ ನೋಟ ರಂಜಿಸಿದಂತೆಯೇ ಹಂಪಿಯ ದರ್ಶನ ನನ್ನ ವರ್ಷಗಳ ಕನಸನ್ನು ನನಸಾಗಿಸಿತು. ಆ ಅಮೂಲ್ಯ ಐತಿಹಾಸಿಕ ಸಿರಿಯನ್ನು ನನ್ನ ಕ್ಯಾಮರಾದಲ್ಲಿ ಬಂಧಿಸಿ ಇಡೀ ರೋಲನ್ನೇ ಮುಗಿಸಿಬಿಟ್ಟೆ. ಮರುದಿನ ತುಳಸಿಯ ಕಥನದ ಸಂದರ್ಭ ಫೋಟೋ ತೆಗೆಯಲೆಂದು ಹೊಸ ರೋಲ್ ಹಾಕಿಕೊಡಲು ಮುಂದಾದ ವಿದ್ಯಾರ್ಥಿನಿಯೊಬ್ಬಳು ನನ್ನ ಹಳೆಯ ಅಮೂಲ್ಯ ರೋಲನ್ನು ಎಕ್ಸ್ಪೋಸ್ ಮಾಡಿಬಿಟ್ಟಳು. ನನ್ನ ಜೀವವನ್ನೇ ಕಳಕೊಂಡಂತೆ ನಾನು ಕುಸಿದು ಹೋದೆ. ಪುಣ್ಯವಶಾತ್ ಹಿಂದಿನ ರೋಲ್ನಲ್ಲಿ ಕೆಲವು ಫೋಟೋಗಳಿದ್ದವು. ಮರುವರ್ಷ 2005 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಹಂಪಿಯಲ್ಲೇ ನಡೆದಾಗ ಈ ನಷ್ಟವನ್ನು ತುಂಬಿಕೊಂಡರೂ ಗೆಳತಿಯರೊಡನೆ ಲೇಖಾಲೋಕ ಸಂದರ್ಭದ ಚಿತ್ರಗಳು ಮಾತ್ರ ಸಿಗುವಂತಿರಲಿಲ್ಲ. ಜೊತೆಗೆ ತುಷಾರ್ ಕೂಡ ಇದ್ದುದರಿಂದ ಅಪ್ರತಿಮ ಫೋಟೋಗಳಿಗೆ ಬರವಿರಲಿಲ್ಲ. ಅದೇ ವರ್ಷ ಪ್ರಜ್ವಲ್ನ ಮದುವೆಯಾಗಿದ್ದು ದಿವ್ಯಾ, ಪ್ರಜ್ವಲ್ ಮತ್ತು ಹರ್ಷ ಕೂಡ ಜೊತೆಗಿದ್ದರು. ಸೊಸೆ ದಿವ್ಯಾ ನನ್ನ ಎಂಜಿನಿಯರ್ ಅಂಕಲ್ ಮೊಮ್ಮಗಳು, ಡಾಕ್ಟರ್ ದೀಪಾಳ ತಂಗಿ, ಮಂಗಳೂರಿನ SDM ಕಾಲೇಜಿನಲ್ಲಿ ಶಿಕ್ಷಕಿ. 7-4 ಸುತ್ತಾಡಿ ಮಧ್ಯಾಹ್ನ ಊಟಕ್ಕೆ ಪುಟ್ಟ ಹೋಟೆಲ್ ಹೊಕ್ಕಾಗ ಹಂಪಿಯ ಬಿಸಿಲಿಗೆ ಸುತ್ತಿ ಕೆಂಪು ಮಂಗನಂತಾದ ಪ್ರಜ್ವಲ್ನ ಮುಖ ನೋಡಿ ನಾನು ಬಿದ್ದು ಬಿದ್ದು ನಕ್ಕರೆ ಮಕ್ಕಳೆಲ್ಲ ನೀವು ಏನು ಕಡಿಮೆ ಇಲ್ಲ, ಅವನಿಗಿಂತ ಹೆಚ್ಚು ಕೆಂಪಾಗಿದ್ದೀರಿ ಎಂದರು. ಗಾನ್ ವಿತ್ ದ ವಿಂಡ್ ಅನುವಾದಕ್ಕೆ 2004 ಅತ್ಯುತ್ತಮ ಅನುವಾದವೆಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ನನ್ನ ಪ್ರೀತಿ ಗೌರವದ ಡಾಕ್ಟರ್ ಸರೋಜಿನಿ ಮಹಿಷಿ ಹಾಗೂ ಡಾಕ್ಟರ್ ಹಂಪನ ಅವರ ಕೈಗಳಿಂದ ಬಹುಮಾನ ಸ್ವೀಕರಿಸಿದ ಆ ಕ್ಷಣ ನಾನು ನಿಜಕ್ಕೂ ಧನ್ಯಳಾದೆ. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜೊತೆಗೆ ನನ್ನ ನೆಚ್ಚಿನ ಗೆಳತಿ ನೇಮಿಚಂದ್ರ ಇದ್ದರು. ವರ್ಷದ ಹಿಂದೆ ಮುಂಬೈಗೆ ಅನುಜಾ ಮಹಿಳಾ ಸಂಘದ ಕಾರ್ಯಕ್ರಮಕ್ಕೆ ಬಂದಿದ್ದ ನೇಮಿಚಂದ್ರ ಹಾಗೂ ಮಗಳು ಮೇಘಾಳನ್ನು ನಾನು ಏರ್ಪೋರ್ಟ್ನಿಂದಲೇ ಮನೆಗೆ ಕರೆದುಕೊಂಡು ಬಂದಿದ್ದೆ. 4-5 ಜೊತೆಗಿದ್ದ ನೇಮಿ ಮನೆಯವರಂತೆಯೇ ಆಗಿದ್ದರಿಂದ ಮಕ್ಕಳಿಗೂ ಆತ್ಮೀಯರಾಗಿದ್ದರು. ಎಲಿಫೆಂಟಾ, ಜೋಗೇಶ್ವರಿ ಗುಹೆಗಳನ್ನು ಅವರ ಜೊತೆ ಸುತ್ತಿದ ನಾನು ಮೌಂಟ್ ಮೇರಿಯ ಶಾಂತಿ ಅವೇದನ ಆಶ್ರಮವನ್ನು ಅವರಿಗೆ ತೋರಿದ್ದೆ. ಅಸೌಖ್ಯದ ಬಳಿಕ ನಾನು ಹೊರಹೋಗುವುದೆಂದರೆ ಆತಂಕಿತರಾಗುತ್ತಿದ್ದ ಮಕ್ಕಳಿಗೆ ಹಂಪಿಯಲ್ಲಿ ಸುತ್ತಾಡಿ, ನೋಡಿ ನಾನು ಸಂಪೂರ್ಣ ಶಕ್ತಳಿದ್ದೇನೆ, ಚೂರು ಆಯಾಸವಾಗಿಲ್ಲ ಎಂದರೆ, ತುಷಾರ್ ಅಮ್ಮ ಅದು ಅಡ್ರಿನಾಲಿನ್ ಅಷ್ಟೇ ಎಂದು ನಕ್ಕ. 2005 ಎಲ್ಲ ವಿಧದಲ್ಲೂ ನನ್ನನ್ನು ಚೇತರಿಸಿತ್ತು. ಪೊಲೀಸ್ ಡೈರಿ ಧಾರಾವಾಹಿಯಾಗಿ ಪ್ರಕಟವಾದ ಸಂತಸದೊಡನೆ ಸುಧಾ ಯುಗಾದಿ ಸಂಚಿಕೆಯಲ್ಲಿ ನನ್ನ ಪುನರ್ನವೀಕರಣದ ನೋವು ನಲಿವು ಲಲಿತ ಪ್ರಬಂಧ ಬಹುಮಾನಕ್ಕೆ ಪಾತ್ರವಾಗಿ ಎಲ್ಲರೂ ಗಮನಿಸುವಂತಾಯಿತು. ಆ ಪುನರ್ನವೀಕರಣದ ಸಮಯವೇ ಮುಂಬೈಯಲ್ಲಿ ಜಲಪ್ರಳಯವಾಗಿ ಪ್ರತ್ಯಕ್ಷದರ್ಶಿಯಾದ ನನ್ನ ಲೇಖನ ಮುಂಬೈ ಜಲಪ್ರಳಯದ ಕರಾಳ ನೆನಪುಗಳು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಮಧ್ಯಾಹ್ನದವರೆಗೆ ಯಾವುದೇ ಸೂಚನೆ ಇಲ್ಲದೆ ಅಪರಾಹ್ನ ಆಕಾಶವೇ ಹರಿದಂತಹ ಮಳೆಯಲ್ಲಿ ಆಡಲೆಂದು ನೆರೆಮನೆ ಮಕ್ಕಳೊಡನೆ ಟೆರೆಸಿಗೆ ಹೋಗಿದ್ದ ನಾನು 10 ಹಿಂದೆ ಬರುವುದರೊಳಗೆ ನನ್ನ ತೆರೆದ ಅಡಿಗೆ ಮನೆ ನೀರು ತುಂಬಿದ ಕೊಳವಾಗಿತ್ತು. ವರ್ಲಿಯ ತನ್ನ ಆಫೀಸ್ನಿಂದ ಮನೆಗೆ 1 ಪಯಣವನ್ನು ರಸ್ತೆಗಳನ್ನು ತುಂಬಿ ಹರಿದ ಆ ಸೊಂಟಮಟ್ಟದ ನೀರಿನ ಪ್ರವಾಹದಲ್ಲಿ 7 ಕಾಲ ನಡೆದು ಬಂದು ರಾತ್ರಿ 10 ಮನೆ ಸೇರಿದ ಹರ್ಷನಿಗಾಗಿ ಆ ದಿನ ನಾನು ಕಾದ ಪರಿಯನ್ನು ಮನೆ ಸೇರಿಕೊಳ್ಳುವೆವೆಂದು ನನ್ನ ಮನೆಯಿಂದ ಹೊರಟು ಹೋದ ಕೆಲಸಗಾರರು, ಜಹಾಂಗೀರ್ ಶೇಖ್ ಮತ್ತವನ ಪರಿವಾರ ಏನಾದರೋ ಎಂದರಿಯದ ಆತಂಕವನ್ನು, ಸಿಡಿಲು ಮಿಂಚುಗಳ ಆರ್ಭಟವನ್ನು, ಮತ್ತೆ 3 ಬಳಿಕ ಓದಿದ ಕೇಳಿದ ಕಥೆಗಳನ್ನು ಎಂದಾದರೂ ಮರೆಯುವುದು ಸಾಧ್ಯವೇ? 2002 ಗೊರೆಗಾಂವ್ ಕರ್ನಾಟಕ ಸಂಘದಲ್ಲಿ ನಡೆದ ಮಹಿಳಾ ಭಾರತಿಯಲ್ಲಿ ಆಮಂತ್ರಿತಳಾಗಿ ನಾನು ಪ್ರಸ್ತುತಪಡಿಸಿದ ಭಾಷಣ ಮುಂಬೈ ನನ್ನ ಮನೆ ಮತ್ತೆ ಸುಧಾದಲ್ಲಿ ಪ್ರಕಟವಾಗಿತ್ತು. ನಾನು ತುಂಬ ಮೆಚ್ಚಿದ ಹಿಂದಿ ಲೇಖಕಿ ಶಿವಾನಿ ಅವರ ಮತೀಯ ಸಾಮರಸ್ಯದ ಕತೆ ಮೇರಾ ಭಾಯಿಯ ನನ್ನ ಅನುವಾದ ನನ್ನಣ್ಣ ಕೂಡ ಸುಧಾದಲ್ಲಿ ಬೆಳಕು ಕಂಡಿತು. ಶಿವಾನಿ ಅವರ ಇನ್ನೊಂದು ಕತೆ ಆಘಾತದ ಅನುವಾದ ಮಯೂರದಲ್ಲಿ ಪ್ರಕಟವಾಯಿತು. ಆಂಟನಿ ಚೆಕಾವ್ ಕತೆ ಭೀತಿಯ ಅನುವಾದ ತರಂಗದಲ್ಲಿ ಬೆಳಕು ಕಂಡಿತು. ಹೀಗೆ ನಾನು ಸಾಹಿತ್ಯಿಕವಾಗಿ ತೊಡಗಿಕೊಂಡಿದ್ದ ಈ ಕಾಲದಲ್ಲಿ ನನ್ನ ಅಸೌಖ್ಯ ಮಾಯವಾಗಿ ನಾನು ಸಂಪೂರ್ಣ ಸ್ವಸ್ಥಳಾಗಿದ್ದರೂ ಬೆನ್ನು ನೋವು ಮಾತ್ರ ಜೊತೆಗಿತ್ತು. ಮೆಡಿಸಿನ್ ಇಂಟರ್ರಿಯಾಕ್ಷನ್ ಅನುಭವವಾದ ಮೇಲೆ ಯಾವುದೇ ಔಷಧಿ ಸೇವನೆ ನನಗೆ ನಿಷಿದ್ಧವಾಗಿತ್ತು. ಕ್ರೋಸಿನ್ ಕೊಡುವ ಧೈರ್ಯವು ನನ್ನ ಫ್ಯಾಮಿಲಿ ಡಾಕ್ಟರ್ ಹೆಗ್ಡೆ ಅವರಿಗಿರಲಿಲ್ಲ. ಬೆನ್ನು ನೋವು ಬಿಟ್ಟರೆ ನಾನು ಆರೋಗ್ಯವಾಗಿಯೇ ಇದ್ದೆ. 2005 ಪುತ್ತೂರು ಕನ್ನಡ ಸಂಘ ಪಂಡಿತ ಪಿ ಕೆ ನಾರಾಯಣ ಸಂಸ್ಮರಣಾ ಭಾಷಣಕ್ಕೆ ನನ್ನನ್ನು ಆಮಂತ್ರಿಸಿತ್ತು. ಪಂಡಿತರನ್ನು, ಅವರ ಸಾಹಿತ್ಯಿಕ ಕೈಂಕರ್ಯವನ್ನು, ನನ್ನ ಶಾಲೆಯನ್ನು ಸ್ಮರಿಸಿ ಮಾತನಾಡುವ ಈ ಸಂದರ್ಭ ನನಗೆ ಖುಷಿ ನೀಡಿತು. ಊರಲ್ಲಿದ್ದ ಕೆಲ ದಿನಗಳಲ್ಲೇ ಒಂದಿನ ಮುಂಬೈಯಿಂದ ರಾಜನ ಕರೆ ಬಂತು. ಅಣ್ಣನಿಗೆ ಡೀಪ್ ಜಾಂಡಿಸ್ ಆಗಿದೆ, ಕಣ್ಣು ಹಳದಿ ಮೆತ್ತಿಕೊಂಡಂತಿದೆ, ಬಟ್ಟೆ ಹಾಸು ಹೊದಿಕೆ ಎಲ್ಲ ಹಳದಿಯಾಗಿದೆ, ತಕ್ಷಣ ಹೊರಟು ಬನ್ನಿ. ಫ್ಲೈಟ್ ಹಿಡಿದು ಬಂದು ನೋಡಿದರೆ ಇವರ ಕಣ್ಣನ್ನು ನೋಡಲಾಗುತ್ತಿರಲಿಲ್ಲ. ನಮ್ಮ ಕುಟುಂಬ ವೈದ್ಯ ಡಾಕ್ಟರ್ ಹೆಗ್ಡೆ ಬಳಿ ಹೋದರೆ ಡೀಪ್ ಜಾಂಡಿಸ್, ಕೋಮಾಕ್ಕೆ ಹೋಗಬಹುದು, ತಕ್ಷಣ ಬಾಂಬೆ ಹಾಸ್ಪಿಟಲ್ಗೆ ಹೋಗಿ ಎಂದರು. ಹಿಂದಿನಂತೆ ನನ್ನ ನೀಸ್ ಡಾಕ್ಟರ್ ದೀಪಾ ನನ್ನ ಸಹಾಯಕ್ಕಿದ್ದಳು. ಪೆಥಾಲಜಿಸ್ಟ್ ಡಾಕ್ಟರ್ ಬಂಕ, ಸಿಟಿ ಸ್ಕ್ಯಾನಿಂಗ್, ಎಂಡೋಸ್ಕೋಪಿ ಎಲ್ಲ ಮಾಡಿ 4 ಬಳಿಕ ಪಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಪರೇಷನ್ ಮಾಡಬೇಕು, ಹೆದರುವ ಅಗತ್ಯವಿಲ್ಲ, ಸರ್ಜರಿ ಆಗಿ 10-15 ಬದುಕಿದವರು ಇದ್ದಾರೆ, ಆಪರೇಷನ್ಗೆ ಒಪ್ಪಿಗೆಯೇ ಎಂದಾಗ ಇವರು ಒಪ್ಪಿ ತಲೆಯಾಡಿಸಿದರು. ಗುಡ್ ಎಂದ ಡಾಕ್ಟರ್ ಕುಸಿದು ಅಳತೊಡಗಿದ ನನ್ನ ಬೆನ್ನು ತಟ್ಟಿ, ದ್ಯಾಟ್ಸ್ ವೆರಿ ಬ್ಯಾಡ್ ಮಿಸ್ಸೆಸ್ ಮಾಧವ್ ಎಂದು ಹೊರಟು ಹೋದರು. ನನ್ನ ಜಗತ್ತೇ ಅಯೋಮಯವಾಗಿತ್ತು. ನಾನು ಸಂದರ್ಶಿಸಿದ ಕ್ಯಾನ್ಸರ್ ಪೀಡಿತ ಬಂಧುಗಳ ಮುಖಗಳು, ಶಾಂತಿ ಅವೇದನಾ ಆಶ್ರಮದ ಬಗ್ಗೆ ನಾನು ಬರೆದು ಪ್ರಕಟಿಸಿದ ವಿಸ್ತೃತ ಲೇಖನ ಎಲ್ಲವೂ ಮನದಲ್ಲಿ ಸುಳಿದವು. ಇನ್ನು ಸಾಲುಗಟ್ಟಿ ನೋಡಬರುವವರನ್ನು ಎದುರಿಸುವುದೆಂತು, ಹಾಗೆಂದು ಯಾರೂ ಬರೆದಿದ್ದರೆ ಆ ಶೂನ್ಯವನ್ನು ತಡಕೊಳ್ಳುವುದೆಂತು ಎಂದೆಲ್ಲ ಚಿಂತೆ ಕಾಡಿತು. ಇವರ ಸ್ಥಿತಿ ಡಿಲಿರಿಯಸ್ ಆಗಿತ್ತು. ಸಾಮಾನ್ಯವಾಗಿ ಕುಡಿತ, ಸಿಗರೇಟು ಸೇವನೆಯಂತಹ ದುರಭ್ಯಾಸ ಇರುವವರಿಗೆ ಬರುವ ಈ ಕಾಯಿಲೆ ಅದಾವುದೂ ಇಲ್ಲದ ಇವರಿಗೆ ಹೇಗೆ ಬಂತೆಂಬುದು ಡಾಕ್ಟರಿಗೂ ಸಮಸ್ಯೆಯಾಗಿತ್ತು. ಸರ್ಜರಿಗೆ ಮುನ್ನ ಪಕ್ಕದ ಚಿಕಿತ್ಸಾ ಕೇಂದ್ರವೊಂದರಲ್ಲಿ ಸ್ಟೆಂಟ್ ಹಾಕಿಸುವಾಗ ಪರಮಾಶ್ಚರ್ಯ ಕಾದಿತ್ತು. ಗಾಲ್ ಬ್ಲಾಡರ್ನಲ್ಲಿ ಕಲ್ಲುಗಳು ಪತ್ತೆಯಾಗಿ ಅವು ಪಾಂಕ್ರಿಯಾಸ್ ಮೇಲೆ ಒತ್ತಡ ಹೇರಿದ್ದರಿಂದ ಪಾಂಕ್ರಿಯಾಸ್ ಕೆಲಸ ಮಾಡದೆ ಡೀಪ್ ಜಾಂಡಿಸ್ ಆಗಿತ್ತೆಂದು ತಿಳಿಯಿತು. ಆ ಡಾಕ್ಟರ್ ಅಲ್ಲೇ 2 ಕತ್ತರಿಸಿ ತೆಗೆದು ಉಳಿದೆರಡನ್ನು ಕ್ರಷ್ ಮಾಡಿ ಯೂರಿನರಿ ಟ್ರಾಕ್ನೊಳಕ್ಕೆ ಬಿಟ್ಟರು. ಕಲ್ಲುಗಳೊಡನೆ ಮರಳಿ ಹಾಸ್ಪಿಟಲ್ ಕೋಣೆ ಸೇರಿದ ನಮ್ಮನ್ನು ಕಾಣಬಂದ ಡಾಕ್ಟರ್ ಬಂಕ ನಮ್ಮನ್ನು ಮಿಸ್ಗೈಡ್ ಮಾಡಿದ್ದಕ್ಕೆ ಕ್ಷಮೆಯಾಚಿಸಿದರು. ಮತ್ತೆ 15 ಬಳಿಕ ನಾವು ಮನೆಗೆ ಮರಳಿದೆವು. ಡಾಕ್ಟರ್ ಆದೇಶದಂತೆ ಬ್ಲಡ್ ಟೆಸ್ಟ್ ಮಾಡುತ್ತಿದ್ದು 2 ಜಾಂಡಿಸ್ ಸಂಪೂರ್ಣ ಗುಣವಾದ ಬಳಿಕ ಪುನಃ ಆಸ್ಪತ್ರೆಗೆ ಮರಳಿ ಸರ್ಜರಿ ಮೂಲಕ ಗಾಲ್ ಬ್ಲಾಡರನ್ನು ಕತ್ತರಿಸಿ ತೆಗೆಯಲಾಯಿತು. ತುಂಬ ಕೆಟ್ಟು ಹೋಗಿದ್ದ ಕಾರಣ ಲೆಪ್ರೋಸ್ಕೋಪಿಯಲ್ಲಿ ತೆಗೆಯಲಾಗದೆ ಓಪನ್ ಸರ್ಜರಿಯೇ ಮಾಡಬೇಕಾಯಿತು. ಸುಧಾರಿಸಿಕೊಳ್ಳಲು ಸಾಕಷ್ಟು ಸಮಯ ಹಿಡಿಯಿತು. ಆಸ್ಪತ್ರೆ, ತಪ್ಪು ಡಯಾಗ್ನೋಸಿಸ್ಗಳಿಂದ ಬೇಸತ್ತ ಇವರು ರಾಮದೇವ್ನನ್ನು ಅಪ್ಪಿಕೊಂಡರು. ಅವರ ಸ್ವಭಾವದಲ್ಲೂ ತುಂಬ ಬದಲಾವಣೆಯಾಯಿತು. ಇಷ್ಟೆಲ್ಲ ಕಿತಾಪತಿ ನಡೆಸಿದ ಗಾಲ್ ಬ್ಲಾಡರ್ನ ಕಲ್ಲುಗಳು ಮಿಠಿಬಾಯಿ ಕಾಲೇಜಿನಲ್ಲಿ ಜುವಾಲಜಿ ಶಿಕ್ಷಕಿಯಾಗಿದ್ದ ಗೆಳತಿ ಹಾಗೂ ತಮ್ಮ ಸತೀಶನ ಪತ್ನಿ ದಯಾಳಿಂದ ಕಾಲೇಜ್ ಲ್ಯಾಬಿಗೆ ಸೇರಿಸಲ್ಪಟ್ಟವು. ಬಾಂಬೆ ಹಾಸ್ಪಿಟಲ್ ಪರಿಸರ ನನಗೆ ತುಂಬ ಪ್ರಿಯವಾಗಿತ್ತು. ಹಾಸ್ಪಿಟಲ್ ಕೋಣೆಯ ಕಿಟಕಿಯಿಂದ, ಕಾರಿಡಾರಿಂದ ಕಾಣುವ ಆಜಾದ್ ಮೈದಾನ, ಓವಲ್, ವಾಂಖೆಡೆ ಸ್ಟೇಡಿಯಂಗಳು, ದೂರದಲ್ಲಿ ವಿಟಿ ಹಾಗೂ ಮುನಿಸಿಪಲ್ ಕಚೇರಿ ಶಿಖರಗಳು, ಮೆರಿನ್ ಡ್ರೈವ್ ಎಲ್ಲವೂ ನನ್ನ ಅನಾರೋಗ್ಯದ ದಿನಗಳಿಂದಲೂ ನನಗೆ ಆಪ್ತವೆನಿಸಿದ್ದುವು. ಆಸ್ಪತ್ರೆಯೊಳಗಿನ ಲೋಕವಂತೂ ಜೀವನ ದರ್ಶನವನ್ನೇ ತೋರಿದುವು. ಮನೆಗೆ ಮರಳಿ ಆಸ್ಪತ್ರೆಯ ಈ ಅನುಭವ ಆತಂಕ ಒಂದು ಅನುಭವ ಎಂಬ ಶೀರ್ಷಿಕೆಯಲ್ಲಿ ಲೇಖನವಾಗಿ ಸುಧಾದಲ್ಲಿ ಪ್ರಕಟವಾಯಿತು. ನನ್ನ ಆತಂಕ ಮಾತ್ರವಲ್ಲ, ಆ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ನನ್ನ ಸುತ್ತಲೂ ನಾನು ಕಂಡ ಆತಂಕದ ಹಲವು ಮುಖಗಳನ್ನು ನಾನೀ ಲೇಖನದಲ್ಲಿ ಚಿತ್ರಿಸಿದ್ದು ಅತ್ಯಂತ ಸಹಜ ಸುಂದರ ಲೇಖನವೆಂದು ಪ್ರತಿಕ್ರಿಯೆಗಳು ಬಂದವು. ಸರ್ಜರಿಗೆ ಮುನ್ನ 2 ಶುಶ್ರೂಷೆ ನನ್ನ ಪಾಲಿಗೆ ಕ್ಷಣ ಬಿಡುವು ಇರದ ದಿನಗಳಾಗಿದ್ದವು. ಬೆಳಿಗ್ಗೆ 6 ರಾತ್ರಿ 12:00 2 ಸೂಪ್, ಹಣ್ಣಿನ ರಸ, ಮಜ್ಜಿಗೆ, ಕಿಚಡಿ, ಹೀಗೆ ಅನವರತ ಪೂರೈಕೆಯಲ್ಲಿ ನನ್ನ ಸಮಯ ಸರಿದು ಹೋಗುತ್ತಿತ್ತು. ರೋಗಿ ಡಿಲಿರಿಯಸ್ ಆಗಿ ಸ್ವಭಾವದಲ್ಲಿ ನುಸುಳಿದ ವಿಕ್ಷಿಪ್ತತೆ ಇನ್ನೂ ಕಷ್ಟಕರವಾಗಿತ್ತು. ತಮ್ಮ ಕಾರ್ಯಕ್ಷೇತ್ರವಾದ ತಾರ್ದೇವ್ನ ಅತುಲ್ ಸ್ಪಿನ್ನರ್ಸ್ನ ವರ್ಷದ 350 ದಿನದ 16 ವ್ಯಸ್ತರಾಗುತ್ತಿದ್ದವರು ನಮ್ಮವರು. ಅವರ ಅಣ್ಣ ತೀರಿಕೊಳ್ಳುವವರೆಗೆ ಬಂಧುವರ್ಗದಲ್ಲಿ ಹೆಚ್ಚಿನವರು ಅವರನ್ನು ಕಂಡದ್ದಿರಲಿಲ್ಲ. ತಾರದೇವ್ ಮಿಲ್ ಕಟ್ಟಡದ ಮೇಲ್ಗಡೆ ಕೆಮಿಕಲ್ ಫ್ಯಾಕ್ಟ್ರಿಯೊಂದಿದ್ದು ಆಗಾಗ ಅಗ್ನಿ ಆಕಸ್ಮಿಕಗಳಾಗಿ ಕೋರ್ಟಿಗೂ ಅಲೆಯಬೇಕಾಗಿ ಬರುತ್ತಿತ್ತು. 1991 ಗಲ್ಫ್ ವಾರ್ ಬಳಿಕ ಎಕ್ಸ್ಪೋರ್ಟ್ ಕೂಡ ನಿಂತು ಹೋಗಿ ವ್ಯವಹಾರ ಬಾಧಿತವಾಯಿತು. ಕೈತನ್ ಸಾಹೇಬರು ಕೈಲಾಗದಂತಾದಾಗ ಮಿಸೆಸ್ ಕೈತನ್ ತನ್ನ ಸೋದರ ಗೌತಮ್ ಹಾಗೂ ವಿಜಯಪತ್ ಸಿಂಘಾನಿಯ ಜೊತೆ ಸೇರಿ ಮಿಲ್ ಮುಚ್ಚಿಸಿ ಅಲ್ಲಿ ಇಂಡಿಯನ್ ಪೋಸ್ಟ್ ಪತ್ರಿಕೆ ಆರಂಭಿಸುವ ಯೋಜನೆ ಕೈಗೊಂಡರು. ಮ್ಯಾನೇಜರ್ ಆಗಿ ನಮ್ಮವರೇ ಮುಂದುವರಿದರು. ಬಾಸ್ ಕೈತನ್ರ ಹೊರತಾಗಿ ಇತರರ ಅಡಿಯಾಳಾಗಿರುವುದು ಸರಿ ಹೊಂದದೆ ಸಮಸ್ಯೆಗಳು ಉದ್ಭವಿಸಿದವು. ಕೊನೆಗೊಂದು ದಿನ ಇಂಡಿಯನ್ ಪೋಸ್ಟ್ ಕೂಡ ನಿಂತು ಹೋಯಿತು. ಕೈತನ್ ದಂಪತಿಗಳಿಗೆ ಅಸೌಖ್ಯವಾದಾಗಲೆಲ್ಲ ನಮ್ಮವರಿಗೆ ಕರೆ ಬಂದು ಇವರು ಹೋಗಿ ಬರುತ್ತಿದ್ದರು. ನಮ್ಮವರು ಅತುಲ್ ಸ್ಪಿನ್ನರ್ಸ್ನಲ್ಲಿ 25 ವರ್ಷಗಳ ಸೇವೆ ಪೂರೈಸಿದಾಗ ಬಾಸ್ ಕೈತನ್ ಬೆಳ್ಳಿಯ ರಾಧಾಕೃಷ್ಣ ಮೂರ್ತಿಯನ್ನು ಕೆತ್ತಿರುವ ಬಲು ಸುಂದರ ದೊಡ್ಡ ಗಾತ್ರದ ಜಗ್ ಹಾಗೂ ಅದೇ ರಾಧಾಕೃಷ್ಣ ಮೂರ್ತಿ ಕೆತ್ತಿರುವ ದೊಡ್ಡ ಗಾತ್ರದ 6 ಬೆಳ್ಳಿ ಲೋಟಗಳನ್ನು ನಮ್ಮವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದರು. ವೃತ್ತಿಯಲ್ಲಿದ್ದು ಸಂಪಾದನೆ ಇದ್ದಾಗ ಇವರ ಸಹಾಯ ಹಸ್ತ ಹಲವರನ್ನು ತಲುಪಿತ್ತು. ಮಿಲ್ ಪತ್ರಿಕೆ ಎರಡೂ ನಿಂತು ಹೋದಾಗ ನಿವೃತ್ತಿ ವೇತನವಾಗಲಿ ಇತರ ಯಾವುದೇ ಇಡುಗಂಟಾಗಲಿ ಸಿಗದೆ ಹೋದ ಬಗ್ಗೆ ಅವರೆಂದೂ ಹೇಳಿಕೊಳ್ಳದಿದ್ದರೂ ಆ ಕೊರಗಂತೂ ಇರಬಹುದು. ಅತುಲ್ ಸ್ಪಿನ್ನರ್ಸ್ನ ಕಸ್ಟಮರ್ ಆಗಿದ್ದ ಗುಜರಾತಿ ಗೆಳೆಯ ಮಧುಬಾಯಿ ಅವರೊಡನೆ ಕೊಲ್ಲಾಪುರದಲ್ಲಿ ಕೆಲಕಾಲ ವ್ಯವಹಾರ ನಡೆಸಿದರೂ ಅದು ಊರ್ಜಿತಕ್ಕೆ ಬರದೆ ನಿಂತು ಹೋಯಿತು. ಆಗ ಮುಂಬೈಯಲ್ಲಿ ಅವರ ಕಾರ್ಯಕ್ಷೇತ್ರವಾಗಿದ್ದುದು ಕಾಟನ್ ಗ್ರೀನ್. ಮುಂದೆ ಅಲ್ಲಿ ಅದೂ ನಿಂತು ಹೋಗಿ ಶೇರ್ ಮಾರ್ಕೆಟ್ ವ್ಯವಹಾರ ನಡೆಯತೊಡಗಿತು. ಅಲೋಪತಿಕ್ ಔಷಧಿ ಹಾಗೂ ಡಾಕ್ಟರ್ಸ್ಗಳಿಂದ ದೂರವಾಗಿ ಟಿವಿಯಲ್ಲಿ ಬಾಬಾ ರಾಮದೇವ್ನ ಯೋಗ ಪ್ರಯೋಗಗಳನ್ನು ನೋಡಿ ತಾನು ಅನುಸರಿಸುವವರು ನಮ್ಮವರು. ಅದೇನೂ ಇಷ್ಟವಲ್ಲದ ನನಗೆ ಸರಿಯಾದ ಯೋಗಜ್ಞಾನವಿಲ್ಲದೆ ಮಾಡುವ ಪ್ರಯೋಗಗಳ ಬಗ್ಗೆ ಆತಂಕವಿದ್ದೇ ಇದೆ. ತಪ್ಪಾದ ಪ್ರಯೋಗಗಳು ಕೆಡುಕನ್ನೇ ಉಂಟು ಮಾಡುವುವೆಂಬ ಭಯವೂ ಇದೆ. ಆದರೆ ಯೋಗಿಗಳು, ಸಾಧುಸಂತರು, ದೇವಮಾನವರನ್ನು ಅನುಕರಿಸುವವರು ದುರ್ವಾಸನಂತೆ ಮೂಗಿನ ತುದಿಯಲ್ಲೇ ಸಿಟ್ಟಿಟ್ಟುಕೊಂಡಿರುವುದನ್ನು ಕಂಡಿದ್ದೇನೆ. ಮತ್ತೆ ಈ ಯೋಗ ವ್ರತಗಳಿಂದ ಏನು ಪ್ರಯೋಜನ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತದೆ. ಜೀವಮಾನವಿಡೀ ಕಾಯಕವೇ ಕೈಲಾಸವೆಂದು ದುಡಿದ ಕಾರ್ಯಕ್ಷೇತ್ರ ದೂರವಾದಾಗ ವೃತ್ತಿ ವ್ಯವಹಾರ ಸಂಬಂಧವಾದ ತೊಡಕು ನಿರಾಸೆಯೊಂದಿಗೆ ತೀವ್ರ ಅನಾರೋಗ್ಯ ಕಾಡಿದಾಗ ಸ್ವಭಾವದಲ್ಲಿ ಬದಲಾವಣೆ ಸಹಜವಿರಬಹುದು. ಕಂಪಲ್ಸಿವ್ ಒಬ್ಸೆಸಿವ್ ಸಿಂಡ್ರೋಮ್ನಂತಹ ಸಮಸ್ಯೆಗಳನ್ನು ಪ್ರೀತಿಯ ಸಹಚರ್ಯ ದೂರ ಮಾಡಬಹುದೇ? ಆದರೆ ಮುಂದುವರಿಯಲಿದೆ.